ನಿಜವಾಗಲೂ ಕೂಡ ಎಲ್ಲದರಲ್ಲೂ ಅಣ್ಣನೇ. ಮಹಾಭಾರತ ಸರಿಯಾಗಿ ಓದಬೇಕು. ಎಂದು ಅರ್ಜುನ ಒಂದೇ ಒಂದು ಸರ್ತಿ ಕೂಡ ಆ ಭೀಮಂದೇನ ಮಹಾ ಅಂತ ಒಂದು ಮಾತಾಡಿಲ್ಲ. ಒಂದು ಪ್ರಸಂಗ ಬಂದಾಗ ಧರ್ಮರಾಜ ವಿರುದ್ಧ ಅರ್ಜುನ ತಿರುಗಿ ಬಿಡುತ್ತಾನೆ ಒಂದ್ಸಲ, ಮುಂದೆ ಬರುತ್ತಾ ಪ್ರಸಂಗ, ನಿನ್ನ ಮಾತು ಕೇಳೋದಿಲ್ಲ ಅಂತ ಹೇಳಿಬಿಡ್ತಾನೆ. ಅಷ್ಟೇ ಹೊಡಿಲಕ್ಕೆ ಹೋಗ್ತಾನೆ ಒಂದು ಸನ್ನಿವೇಶದೊಳಗೆ. ಆ ರೀತಿ ಎಂದೂ ಭೀಮನ ಮೇಲೆ ಅರ್ಜುನ ಮಾಡೋದಿಲ್ಲ. ಭೀಮನಿಗೆ ಸಂಪೂರ್ಣವಾದ ಭಕ್ತಿ ಅರ್ಜುನನಿಗೆ, ಆದ್ರಿಂದ ಅಪ್ಪಣೆ ಕೇಳುತ್ತಾನೆ. ಅದು ಅರ್ಜುನನೇ ಮಾಡುತ್ತಾನೆ ಎಂದ ಮೇಲೆ ಭೀಮ ಮಾಡೇ ಮಾಡ್ತಿದ್ದ ಅಂತ ಖಚಿತವಾದ ವಿಚಾರ. ಆದ್ರೆ ಅಕಸ್ಮಾತ್ ಭೀಮ ಮಾಡಿಬಿಟ್ಟಿದ್ರೆ ಅರ್ಜುನ ಮಾಡ್ತಾನೆ ಇಲ್ಲೋ ಅನ್ನೋ ಸಂಶಯ ಹಾಗೆ ಉಳ್ಕೊಂಡ್ಬಿಡ್ತಿತ್ತು. ಅರ್ಜುನನಿಗೆ ಕೀರ್ತಿ ಕೊಡಬೇಕು ಅಂತ ಭೀಮಸೇನ ಅಪೇಕ್ಷೆ ಇತ್ತು, ಅದಕ್ಕೆ ಹಾಗೆ ಮಾಡಿತ್ತು. ಅದಕ್ಕಿನ್ನೊಂದು ಕಾರಣ ಉಂಟು. ಇನ್ನೊಂದು ಕಾರಣ ಏನು ಅಂದ್ರೆ, ರುದ್ರದೇವರು ವರ ಕೊಟ್ಟಿದ್ದಾರೆ ಅರ್ಜುನನಿಗೆ ಆಗಲಿ ಅಂತ ವರ ಕೊಟ್ಟಿದ್ದಾರೆ. ವರವನ್ನು ನಡೆಸಬೇಕು. ರುದ್ರದೇವರ ಭೀಮಸೇನ ಗಟ್ಟಿ ಆಗೋದಿಲ್ಲ, ಭೀಮಸೇನ ಗಟ್ಟಿ ಆಗೋ ಚಾನ್ಸಸ್ಸೇ ಇಲ್ಲ. ಯಾಕೆಂದ್ರೆ ರುದ್ರೋತ್ತಮರಾದ ಅವರಿಗೆ ರುದ್ರದೇವರ ವರ ಅಡ್ಡಿ ಮಾಡೋದಿಲ್ಲ. ಅದು ಹಿಂದೆ ಬಂದು ದ್ರುಪದ ರಾಜನಿಗಿದ್ದ ವರ ದುರ್ಯೋಧನಾದ್ರೆ ಅಫೆಕ್ಟ್ ಮಾಡುತ್ತೆ ಹೊರತು ಭೀಮಾರ್ಜುನನಿಗೆ ಮಾಡಲಿಲ್ಲ. ಸರಿ ಹಿಡ್ಕೊಂಡು ಹೋಗಬೇಕಾದ್ರೆ ಕಳೆದ ಬಾರಿ ಪ್ರವಚನ ನೋಡಿದ್ದೇವೆ ಅದನ್ನ. ಯಾವಾಗಲೂ ತಹಸೀಲ್ದಾರ್ ಮಾಡಿದ ಆರ್ಡರ್ ಕೆಳದರು ಬೈಂಡಿಂಗ್ ಹೊರತು ಡಿ ಸಿ ಬೈಂಡಿಂಗ್ ಅಲ್ಲ. ಅದು ಆತ ಆರ್ಡರ್ ಪೂರ್ತಿ ಚೇಂಜ್ ಮಾಡಿಬಿಡಬಲ್ಲ. ಆದ್ದರಿಂದ ವಾಯುದೇವರಿಗೆ ರುದ್ರಾದಿ ದೇವತೆಗಳ ವರ ಅಡ್ಡಿ ಮಾಡೋದಿಲ್ಲ. ಆದರೂ ಏನ್ ಮಾಡ್ತಾರೆ ಅವರು, ಆ ಮಾತನ್ನು ನಡೆಸಬೇಕಷ್ಟೇ. ಅವರು ರುದ್ರದೇವರು ತುಂಬಾ ಒಳ್ಳೆಯವರಾದ್ದರಿಂದ ಅವ್ರ ಮಾತು ಸುಳ್ಳಾಗಬಾರದು. ಅದಕ್ಕೆ ಹೇಳ್ತಾರೆ ರುದ್ರಾದಿ ದೇವತೆಗಳು ಒಳ್ಳೆಯವರಿಗೆ ವರ ಕೊಟ್ಟಿರ್ತಾರೆ, ವರ ಸಾಮಾನ್ಯ ನಡೆಸಿಬಿಡ್ತಾರೆ, ದೊಡ್ಡವರು ಕೂಡ ನಡೆಸಿಬಿಡ್ತಾರೆ, ಕೆಟ್ಟವರಿಗೆ ಕೊಟ್ಟಾಗ ಅದನ್ನು ವೈಲೇಟ್ ಮಾಡ್ತಾರೆ. ಇಲ್ಲಿ ಅರ್ಜುನ ಕೊಟ್ಟ ವರ ನಡಿಬೇಕು ಅಂತ ಇನ್ನೊಂದು ಕಾರಣ, ಅದಕ್ಕಾಗಿ ಒಪ್ಪಿಗೆ ಕೊಟ್ಟರಂತೆ. ತಕ್ಷ್ಣ ಅರ್ಜುನ ಕೃಷ್ಣನಿಗೆ ನಮಸ್ಕಾರ ಮಾಡಿದ, ಭೀಮಸೇನ ಅಪ್ಪಣೆ ತಗೊಂಡ. ಅಲ್ಲಿಯಿಂದ ಧನುಸ್ಸಿನ ಹತ್ರ ಬರ್ತಾನೆ. ಹುಡುಗರು ಯಾರು ಮಾಡದೇ ಇದ್ದ ಕೆಲಸ, ಮೊದಲು ಭೀಮಸೇನ ಜೊತೆಗೆ ಬಂದರಲ್ಲ, ಸೊ ವಾಯುದೇವರ ಜೊತೆಗೆ ಬಂದಿದ್ದರಿಂದ ಶ್ರೀ ಗುರುಭ್ಯೋ ನಮಃ ಆಯ್ತು. ಕೃಷ್ಣನ್ ನೋಡಿದನಲ್ಲ, ನಮಸ್ಕಾರ ಮಾಡಿದನಲ್ಲ, ಹರಿಹಿ ಓಂ ಆಯ್ತಲ್ಲಿ. ಕೃಷ್ಣನಿಗೆ ಭೀಮನೇ ನಮಸ್ಕಾರ, ಕೃಷ್ಣನೇ ನಮಸ್ಕಾರ. ಮುಕುಂದ ಭಕ್ತಿ ಗುರುಭಕ್ತಿ ಜಾಯಿ, ವಾಯುದೇವರ ಮೂಲಕ ದೇವರನ್ನು ಕಾಣಬೇಕು. ಅಲ್ಲಿಯಿಂದ ಧನಸ್ಸಿನ ಹತ್ರ ಬಂದು ಉಳಿದವರನ್ನು ಧನಸ್ಸಿಗೆ ಕೈ ಹಾಕಲಿಲ್ಲ. ಅರ್ಜುನ ಒಂದು ಪ್ರದಕ್ಷಿಣೆ ಮಾಡ್ತಾನೆ, ಮೂರು ಸಲ ನಾಲ್ಕು ಸಲ ಪ್ರದಕ್ಷಿಣೆ ಸುತ್ತಾನೆ. ಅರ್ಜುನನ ಅಪ್ರೋಚ್ ಹೇಗಿದೆ, ಉಳಿದವರ ಅಪ್ರೋಚ್ ಹೇಗಿದೆ. ಹುಡುಗರು ಚೆನ್ನಾಗಿ ಪುಸ್ತಕ ಓದಿ ಜೇಬಲ್ ಇಟ್ಕೊಂಡು ಹೋಗೋರು ಹೇಗಿರುತ್ತೆ, ಶೂಸ್ಗಳ ಬಚ್ಚಿಟ್ಕೊಂಡು ಹೋಗ್ತಾರಲ್ಲ ಅದೇ ಆಗಿರುತ್ತೆ. ವಿದ್ಯೆ ಹೇಗೆ ಒಲಿಯುತ್ತೆ ಅವರಿಗೆಲ್ಲ ಕೂಡ. ಎಡಗೈಲಿ ಕಿತ್ತಕ್ಕೆ ಹೋದ್ರೆ ಎರಡು, ಅರ್ಜುನ ಹಾಗೆ ಮಾಡಲಿಲ್ಲ. ಅರ್ಜುನ ಎಂದೂ ಹಾಗೆ ಮಾಡಲಿಲ್ಲ. ಒಂದು ಪ್ರದಕ್ಷಿಣೆ ಮಾಡ್ತಾನೆ, ನಮಸ್ಕಾರ ಮಾಡ್ತಾನೆ. ಆಮೇಲೆ ವಿದ್ಯೆಯನ್ನು ಹೇಗೆ ಗೌರವಿಸ್ತದಾದ್ರೆ ವ್ಯಾಸಪೀಠ ಮಂಗಳಾರತಿ ಮಾಡಿನೇ ಶುರುವೆ ಹೊರತು ಬೇರೆ ಅಲ್ಲ. ಆ ಗ್ರಂಥ ಭಾರಿ ದೊಡ್ಡದು, ವ್ಯಾಸಪೀಠ ಭಾರಿ ದೊಡ್ಡದು. ನಾವೆಲ್ಲ ದೇವರ ಅನುಗ್ರಹದಿಂದ ನಾಲ್ಕು ಅಕ್ಷರ ಮಾತಾಡಬಹುದೇ ಹೊರತು ಸಮಸ್ತ ಸಂಪೂರ್ಣ ಜ್ಞಾನ ಅಂದ್ರೆ ಭಗವಂತನಿಗೆ, ವಾಯುದೇವರಿಗೆ, ಅಂಥವರಿಗೆ ಹೊರತು ಬೇರೆಯವರಿಗೆ ಅಲ್ಲ. ಆ ವಿವೇಕ ಇರಬೇಕು. ಅದು ನಮಸ್ಕಾರವನ್ನು ಮಾಡಿದ, ನಮಸ್ಕಾರ ಮಾಡಿ ಆಮೇಲೆ ಧನಸ್ಸನ್ನ ತಗೊಂಡ. ಧನಸ್ಸನ್ನ ಎಡಗೈಲಿ ತಗೊಳ್ಳಿಲ್ಲ, ಬಲಗೈಲಿ ತಗೊಂಡು ಎಡಗೈ ಇಟ್ಕೋತಾನೆ. ಗಂಟೆ ಬಾರಿಸ್ಕೊಕ್ಕಿದೆಯಲ್ಲ, ಗಂಟೆನ ಮೊದಲು ಬಲಗೈ ಎಡಗೈಲಿ ಮುಟ್ಟಾಗಿಲ್ಲ. ಬಲಗೈಲಿ ಘಂಟಾವಾದನ ಬಲಗೈಲಿ ಫಸ್ಟ್ ಮಾಡಬೇಕು, ಆಮೇಲೆ ಮಂಗಳಾರತಿ ಮಾಡಬೇಕಾದ್ರೆ ಆ ಕೈಲಿ ಮಾಡೋಕೆ ಸಾಧ್ಯತೆ ಇಲ್ಲ, ಅದರಿಂದ ಎಡಗೈಲಿ ಮಾಡೋದಷ್ಟೇ. ಫಸ್ಟ್ ಆಗಮಾರತಂತ ದೇವಾನಾಮ ಹೇಳಬೇಕಾದ್ರೆ ಬಹುಶಃ ಭಾರಿ ಕೆಟ್ಟ ಪುರೋಹಿತ ಕೂಡ ಅರ್ಥ ತಿಳ್ಕೊಂಡಿರ್ತಾನೆ. ಕೊನೆ ಪಕ್ಷ ಅಲ್ಲೂ ಎಡಗೈಲಿ ಮಾಡ್ತಾರೆ ಅಂದ್ರೆ ಅವನು ಏನು ಎ ಬಿ ಸಿ ಡಿ ಕೂಡ ಗೊತ್ತಿಲ್ಲ ಅಂತ. ಎಡಗೈಲಿ ಗಂಟೆ ಬಾರಿಸಿ ಬಲಗೈಲೇ ಬಾರಿಸಬೇಕಾದ್ರೆ, ಆದರೆ ಇದು ಮಾಡಬೇಕು. ಆಮೇಲೆ ಧನಸ್ಸನ್ನ ಪ್ರಯೋಗ ಮಾಡಬೇಕಾದ್ರೆ ಎಡಗೈಲಿ ಹಿಡ್ಕೊಂಡು ಬಾಣ ಬಲಗೈ ಇಡಬೇಕೆ ಹೊರತು ಅದು ಗಂಟೆ ಇದ್ದಾಗಲೇ ಕಾರ್ತದೊಳಗೆ. ಅರ್ಜುನ ಹಾಗೆ ಮಾಡಿ ಆಮೇಲೆ ಐದು ಬಾಣನ್ನು ಆಮೇಲೆ ತಗೋತಾ ಇದ್ದಾನೆ. ಅದನ್ನ ಎಲ್ಲರೂ ನೋಡ್ತಿದ್ದಾರೆ. ಅಂತಂತ ಕ್ಷತ್ರಿಯರಿಗೆ ಆಗಲಿಲ್ಲ, ಜರಾಸಂಧನಿಗಾಗಲಿಲ್ಲ, ಕರ್ಣನಿಗಾಗಲಿಲ್ಲ. ಇವನು ಹೊಡಿಸಿಕೊಂಡು ಬಿಡುತ್ತಾನೆ ಅಂತ ತಿಳ್ಕೊಂಡ್ರು ಪಾಪ. ಈಗ ಬಿಡುತ್ತಾನೆ ಆಗ ಬಿಡ, ಉಳಿದವರಿಗೆಲ್ಲ ಈಗ ಕಟ್ತಾನೆ ಆಗ ಕಟ್ತಾನೆ ಅಂತಿದ್ರಲ್ಲ, ಇವನು ಈಗ ಬಿಡುತ್ತಾನೆ ಆಗ ಬಿಡುತ್ತಾನೆ ಅನ್ಕೊಂಡ್ರೆ ಬೀಳ ಅರ್ಜುನ ಕಟ್ಟಿ ಆಯ್ತು. ಶಾಖ ಸಭೆಗೆಲ್ಲ ಕೂಡ ಅರೆ ಯಾರೋ ಆಚಾರ ಕಟ್ಟಿಬಿಟ್ರಲ್ಲ ಅನ್ನಾಗ ಹೋಯ್ತಿ. ಮತ್ತೆ ಬ್ರಾಹ್ಮಣರಿಗೆ ಆಗದೆ ಇದ್ದಿದ್ದನ್ನ ಯಾರೋ ಒಬ್ಬರು ಕಟ್ಟಿಬಿಟ್ರಲ್ಲ, ಎಲ್ಲ ದಿಗ್ಭ್ರಾಂತರಾಗಿ ನೋಡ್ತಾ ಇದ್ದಾರೆ. ಅರ್ಜುನ ಅರ್ಜುನ ಒಳ್ಳೆ ಭಗವದ್ ಭಕ್ತ, ಅದನ್ನು ತಗೊಳ್ತಾನೆ ಬಾಣಗಳನ್ನ. ಐದು ಬಾಣ ಒಟ್ಟಿಗೆ ಇಡಬೇಕಲ್ಲ, ಅದರೊಳಗೆ ಒಟ್ಟಿಗೆ ಐದು ಬಾಣ ಇಡುತ್ತಾನೆ. ಮೇಲಕ್ಕೆ ಗುರಿ ಇಡುತ್ತಾನೆ, ಕೆಳಗೆ ನೋಡ್ತಾನೆ. ಸ್ಪಷ್ಟವಾಗಿ ಮತ್ಸ್ಯಯಂತ್ರ ಚಿತ್ರ ಕಾಣ್ತಾ ಇದೆ. ಮೇಲಕ್ಕೆ ಗುರಿ ಇಟ್ಟು ಕೆಳಗೆ ನೋಡ್ತಾ ಎಲ್ಲರೂ ಆಶ್ಚರ್ಯನೇ ಆಶ್ಚರ್ಯ. ಉಳಿದವರು ಏನೂ ಮಾಡ್ಲಿಕ್ಕೆ ಸಾಧ್ಯ ಇದ್ದಿಲ್ಲ, ಎಷ್ಟು ಮಾಡಿದ್ದಾನೆ ಅಲ್ಲಿತ. ಅದನ್ನ ನೋಡ್ ನೋಡ್ತಿರ್ಲಿಕ್ಕೆ ಬಾಣ ಎಳೆದು ಬಿಟ್ಟೇ ಬಿಟ್ಟಂತೆ. ಐದು ಬಾಣ ಹೋಗಿ ಮತ್ಸ್ಯಯಂತ್ರಕ್ಕೆ ತಾಕಿತು, ಕಟ್ಟ ದಪ್ಪಂದು ಕೆಳಗೆ ಬಿದ್ದೇ ಬಿಡುತ್ತೆ. ಎಲ್ಲರಿಗೂ ಒಂದು ಕ್ಷಣದಲ್ಲೇ ನಂಬಲಿಕ್ಕೆ ಅಸಾಧ್ಯವಾದ ಘಟನೆ ನಡೆದೋಯ್ತು. ಆ ಕ್ಷಣಕ್ಕೆ ದ್ರೌಪದಿ ದೇವಿ ಬಂದು ವಿದಧೇಶ್ಯ ಕಂಠೆ ನವಕಂಜಮಾಲಾಂ ಅಂತ ಹೇಳಿದ್ದಾರೆ. ಆ ಮಾಲೆಯನ್ನು ತೆಗೆದು ಆ ಕೊರಳಲ್ಲಿ ಹಾಕಿಬಿಟ್ರಂತೆ. ಜಗತ್ತಿಗೆಲ್ಲ ಭಾರಿ, ಒಂದು ಕಡೆ ಆಶ್ಚರ್ಯ, ಒಂದು ಕಡೆಗೆ ವಿಚಿತ್ರವಾದ ಆನಂದ, ಭಯ ಎಲ್ಲ ನಡೀತಾ ಇದೆ. ಈ ಮತ್ಸ್ಯಯಂತ್ರದ ಸಂದರ್ಭ ಬಹಳ ಭಾರಿ ಅಪೂರ್ವವಾದ ಸಂದರ್ಭ. ಆಚಾರ್ಯರು ಇದರ ಅಧ್ಯಾತ್ಮದ ಅರ್ಥವನ್ನು ಎಷ್ಟು ಹೇಳ್ತಾರೆ ಅಂದರೆ ನಮಗೆ ಪರಮಾಶ್ಚರ್ಯವಾಗಬೇಕು. ಇದು ಕಥೆಯಲ್ಲ, ತತ್ವಶಾಸ್ತ್ರ ಅಂತ ಹೇಳಿದ್ದಾರೆ. ಏವಂ ಅಧ್ಯಾತ್ಮ ನಿಷ್ಠಂ ಹಿ ಭಾರತಂ ಸರ್ವ ಮುಚ್ಚತೆ. ದ್ರೌಪದಿ ಸ್ವಯಂವರ ಅಂದ್ರೇನು? ದ್ರೌಪದಿ ಸಾಕ್ಷಾತ್ ಭಾರತೀಯ ಅವತಾರ. ಭಾರತಿ ಅಂದರೆ ಇವತ್ತು ವಾಯುದೇವರು ಬ್ರಹ್ಮದೇವರು ಹೇಗಾಗ್ತಾರೋ ಈ ಭಾರತೀಯ ಸರಸ್ವತಿ ಆಗ್ತಾರೆ. ಅಂದ್ರೆ ವಿದ್ಯಾದೇವತೆ ಅಂತ ಅರ್ಥ. ದ್ರೌಪದಿ ವಿದ್ಯಾದೇವತೆ. ಈ ದ್ರೌಪದಿ ಮಾಲೆ ಹಾಕಬೇಕು ಅಂದ್ರೇನು? ನಮಗೆ ವಿದ್ಯೆ ಒಲಿಬೇಕು ಅಂತ ಅರ್ಥ. ನಮಗೆ ವಿದ್ಯೆ ಒಲಿಬೇಕು. ವರವ ಕೊಡೆ ವಾಗ್ದೇವಿ ಅಂತ ಕೇಳ್ತಾರಲ್ಲ, ಇವತ್ತು ನರಿದಾಡೆ ಎನ್ನ ನಾಲಿಗೆ ಮೇಲೆ ಸರಸ್ವತಿ ಅಂತ ಕೇಳ್ತಾರಲ್ಲ, ಆ ದೃಷ್ಟಿಯಿಂದ ನಮ್ಮ ನಾಲಿಗೆ ಮೇಲೆ ಸರಸ್ವತಿ ಒಲಿಬೇಕು. ದ್ರೌಪದಿ ಮಾಲೆ ಹಾಕಬೇಕು ಅಂದ್ರೆ ಅನುಗ್ರಹ ಮಾಡಬೇಕು ಅಂತ ಅರ್ಥ. ಯಾರಿಗೆ ಮಾಡ್ತಾರೆ ವಿದ್ಯೆ, ಯಾರಿಗೆ ಒಲಿಯುತ್ತೆ ಅಂದ್ರೆ ಕರಾರು. ಮೊದಲನೇದೇನೋ, ಅಲ್ಲಿ ಹೋಗಬೇಕು, ಆ ಧನುಸ್ಸನ್ನು ಕಟ್ಟಬೇಕು. ಫಸ್ಟ್ ಧನುಸ್ಸನ್ನು ಕಟ್ಟಬೇಕು. ಧನುಸ್ಸನ್ನು ಕಟ್ಟೋದು ಅಂದ್ರೆ ಏನು ಅಂತ ಪ್ರಶ್ನೆ. ಧನುಸ್ಸನ್ನು ಕಟ್ಟೋದು ಅಂದ್ರೆ ಏನು? ಧನುಸ್ಸು ಅಂದ್ರೆ ಏನು? ಭಾರಿ ಸುಲಭ. ಧನುಸ್ಸು ಅಂದ್ರೆ ಮನಸ್ಸೇ ಧನುಸ್ಸು. ಧನುಸ್ಸು ಅಂದ್ರೆ ಮನಸ್ಸು ಅಂತ ಎರಡು ಒಂದೇ ರೀತಿ ನಡೀತಕ್ಕಂಥ ಪದಗಳು. ಮನಸ್ಸನ್ನು ಯಾರು ಕಟ್ಟೋದಿಲ್ಲ ಅವ್ರಿಗೆ ಎಂದೂ ವಿದ್ಯೆ ಒಲಿಯೋದಿಲ್ಲ. ಪಾಠ ಎಲ್ಲೋರೊಳಗಂತ ಕೂತಿರ್ತಾನೆ, ಮೇಷ್ಟ್ರಿ ಎಲ್ಲ ಸತ್ತು ಹೊಡ್ತಾನೆ, ಕೆಟ್ಟ ಅಂತ ಕಳಿಸಿಬಿಡ್ತಾನೆ. ಯಾಕೆ ಎಲ್ಲೋ ನೋಡಿದ್ರೆ ನಿಮಗೇನು ಸಾರ್ ಅಂತ ಕೇಳಿದರೆ? ಎಲ್ಲೋ ನೋಡಿದ್ರೆ ವಿದ್ಯೆಯಲ್ಲಿ ಬರುತ್ತೆ ಮಧ್ಯೆ? ಕಾನ್ಸಂಟ್ರೇಷನ್ ಇಲ್ಲದೆ ಹೋದ್ರೆ ವಿದ್ಯೆ ಬರೋದಿಲ್ಲ. ಆದ್ದರಿಂದ ಮನಸ್ಸು ಯಾರಿಗೆ ಹತೋಟಿಯಲ್ಲಿಲ್ಲ ಅವರಿಗೆಂದೂ ವಿದ್ಯೆ ಬರೋದಿಲ್ಲ. ಆ ಮನಸ್ಸು ಹೇಗಿದೆ ಗೊತ್ತಾ? ಬಿಚ್ಚಿಟ್ಟಿದ್ದಾರೆ, ಕಟ್ಟಲಕ್ಕಾಗ್ತಾ ಇಲ್ಲ. ಬಿಚ್ಚಿದ್ದಾರೆ, ಕಟ್ಟಲಕ್ಕಾಗ್ತಾ ಇಲ್ಲ. ಅರ್ಜುನ ಇದೇ ಪ್ರಶ್ನೆ ಭಗವದ್ಗೀತೆಯಲ್ಲಿ ಕೇಳ್ತಾನೆ. ಅರ್ಜುನ ಮನಸ್ಸನ್ನ ನಿಯಂತ್ರಣ ಮಾಡಬೇಕು ಅಂತ ಕೃಷ್ಣ ಹೇಳಿದರೆ ಅರ್ಜುನ ಹೇಳ್ತಾನೆ, ಚಂಚಲಂಹಿ ಮನಃ ಕೃಷ್ಣ ಪ್ರಮಾಥಿ ಬಲವದೃಢಂ ತಸ್ಯಾಹಂ ನಿಗ್ರಹಂ ಮನ್ನೆ ವಾಯೋರಿವ ಸುದುಷ್ಕರಂ. ಈ ಮನಸ್ಸು ಎಂಬುದು ಭಾರಿ ಚಂಚಲ. ನಾವು ಹೇಗೆ ಗಾಳಿನ ಕೈ ಹಿಡಿದಕ್ಕೆ ಹೋಗೋದು ಅಸಾಧ್ಯನೋ ಹಾಗೆ ಮನಸ್ಸನ್ನು ಹತೋಟಿಲು ಸಾಧ್ಯವೇ ಇಲ್ಲ ಅಂತ ಅರ್ಜುನ ಹೇಳಿದನು. ಆ ಮಾತು ಅರ್ಥ ಮಾಡಿಕೊಂಡ್ರೆ ಮನಸ್ಸನ್ನು ನಿಲ್ಲಿಸುವುದು ಬಹು ಕಷ್ಟ. ವಿಜಯದಾಸ ದೇವರನಾಮನೇ ಇದೆ, ಮನವ ನಿಲ್ಲಿಸುವುದು ಬಹು ಕಷ್ಟ, ರಣರಂಗ ಜಯಿಸಲೂಬಹುದು ಅಂತ ಹೇಳ್ತಾರೆ. ಯುದ್ಧದಲ್ಲಿ ಬೇಕಾದ್ರೆ ಗೆಲ್ಲಬಹುದು, ಏನೇನೋ ಮಾಡಿಬಿಡಬಹುದು, ಮನಸ್ಸನ್ನು ಹಿಡಿದಕ್ಕಾಗದೆ ದೇವ್ರ ಪೂಜೆ ಕೂತಿರ್ತಾನೆ, ದೇವರು ಬಿಟ್ಟು ಎಲ್ಲ ಚಿಂತನೆ ಮಾಡ್ತಿರ್ತದೆ ಮನಸ್ಸು. ಪಾಪ ಇಡೀ ಆ ಬಟ್ಟೆಯಲ್ಲಿ ಏನೇನ ಬಟ್ಟೆ ಕೊಟ್ಟಿದ್ದ, ಏನೇನಾಯ್ತು, ಯಾವ ದುಡ್ಡು ಇತ್ತು, ಬಿಲ್ ಎಷ್ಟೆಷ್ಟು ಬಂತು, ಆಸ್ತಿ ವಿಚಾರ, ಟ್ಯಾಕ್ಸ್ ಕಟ್ಟಿದ್ನೋ ಇಲ್ಲೋ, ದೇವ್ರ ಪೂಜೆ ಕಲೆಕ್ಕಾಗಬೇಕಲ್ಲ ಕೂಡ. ಅದೆಲ್ಲ ಕೂಡ ಕೈಲೊಂದು ಗಟ್ಟೆ ಬಾರಿಸ್ತಿರ್ತಾನಷ್ಟೇ. ಅದ್ರ ಮನಸ್ಸು ಎಷ್ಟು ಡೇಂಜರಸ್ ಅಂದ್ರೆ ಯಾವ ಕ್ಷಣದಲ್ಲಿ ಎಲ್ಲೋಗುತ್ತೆ ಹೇಳೋದಕ್ಕಾಗೋದೇ ಇಲ್ಲ. ಮನಸ್ಸಿನ ಏಕಾಗ್ರತೆ ಸಾಧಿಸ್ತು ಅಂದ್ರೆ ಅವನಿಗೆ ವಿದ್ಯೆ ಬಂತು ಅಂತಾನೆ ಅರ್ಥ. ಆ ವಿದ್ಯೆ ಏಕಾಗ್ರತೆ ಬರಲಿಲ್ಲ ಅಂದ್ರೆ ಅವನಿಗೆ ಏನ್ ಮಾಡಿದ್ರೆ ಜ್ಞಾನ ಬರೋ ಸಂಭವನೇ ಇಲ್ಲ. ಅದಕ್ಕೆ ಮನಸ್ಸನ್ನು ಬಿಚ್ಚಿಟ್ಟಿದ್ದಾರೆ, ಅದನ್ನು ಕಟ್ಟಬೇಕು, ಮನಸ್ಸನ್ನ ಹತೋಟಿಯಲ್ಲಿ ತಂದ್ಕೋಬೇಕು. ಆದ್ದರಿಂದ ಅಲ್ಲಿ ಮುಂದೆ ಐದು ಬಾಣ ಇಟ್ಟಿದ್ದಾರೆ. ಅರ್ಜುನ ಹೋದ, ಆ ಮನಸ್ಸಿಗೆ ಏನು ಧನಸ್ಸಿಗೆ ಏನು ವರ ಇದೆ ಗೊತ್ತಾ? ಅರ್ಜುನ ಹೊರತು ಬೇರೆ ಯಾರಿಗೂ ಆಗಬಾರದು ಅಂತ ವರ ಇದೆ. ಆ ವರ ಇರೋದು ಯಾರದು? ರುದ್ರದೇವರದು. ಸೊ ಧನಸ್ಸಿಗೆ ಯಾರ ವರ ಇದೆ? ರುದ್ರದೇವರ ವರ ಇದೆ. ಅದ್ರ ಮನಸ್ಸಿಗೆ ದೇವತೆಗಳು ಯಾರು? ರುದ್ರದೇವರು. ಆ ಧನಸ್ಸಿಗೆ ರುದ್ರದೇವರ ವರ, ಮನಸ್ಸಿಗೆ ರುದ್ರದೇವರು ದೇವತೆಗಳು. ಕೈಲಾಸ ವಾಸ ಗೌರೀಶ ಈಶ ತೈಲಧಾರೆಯಂತೆ ಮನಸ್ಸು ಕೊಡು ಹರಿಯಲ್ಲಿ ಶಂಭೋ. ಆದ್ದರಿಂದ ಅರ್ಜುನ ಹೊರತು ಬೇರೆ ಯಾರಿಗೂ ಆಗಾಗಿಲ್ಲ. ಮನಸ್ಸಿನ ಅಭಿಮಾನಿ ದೇವತೆ, ಧನಸ್ಸಿಗೆ ವರ ಕೊಟ್ಟ ದೇವತೆ ರುದ್ರದೇವರೇನೆ. ಅಲ್ಲಿಗೆ ಹೋಗಬೇಕು, ಐದು ಬಾಣಗಳನ್ನು ಹುಡಬೇಕದಕ್ಕೆ. ಐದು ಬಾಣಗಳನ್ನು ಒಟ್ಟಿಗೆ ಹುಡಬೇಕು, ಇದು ವಿಶೇಷ. ಐದು ಬಾಣಗಳು ಅಂದ್ರೆ ಏನು? ಪಂಚ ಜ್ಞಾನೇಂದ್ರಿಯಗಳು. ಐದು ಇಂದ್ರಿಯ ಒಟ್ಟಿಗೆ ಜೋಡಿಸಬೇಕು. ಐದಿಂದ ಒಟ್ಟಿಗೆ ಕಣ್ಣೆಲ್ಲ ನೋಡಿ ಕಿವಿಯೆಲ್ಲ ನೋಡಿದ್ರೆ ಕೆಲಸ ಇಲ್ಲ. ಕಾರಿನ ಗಾಲಿ ಮುಂದಿನ ಮುಂದಕ್ಕೆ ಹೋಗುತ್ತೆ, ಹಿಂದಿನ ಹಿಂದಕ್ಕೆ ಹೋಗುತ್ತೆ ಅಂದ್ರೆ ಕಾರ್ ಇದ್ದಲ್ಲೇ ಇರುತ್ತೆ ಅಂತ. ಮುಂದಿಂದು ಮುಂದಕ್ಕೆ ಹೋಗಬೇಕು, ಹಿಂದಿಂದು ಮುಂದಕ್ಕೆ ಹೋಗಬೇಕು. ಗಾಲಿಗಳು ಹೇಗೋ ಎಲ್ಲ ಇಂದ್ರಿಯಗಳು ಕೂಡ ಒಂದೇ ಕಡೆ ಸೆಂಟರ್ ಆಗಬೇಕು. ಅದಕ್ಕೆ ಹೇಳ್ತಾರೆ ಅಂಬರೀಷರಾಜ ಹೇಗೆ ಬದುಕಿತ ಅಂದ್ರೆ, ಮನಸ್ಸನ್ನ ದೇವರ ಚಿಂತನೆಗೆ, ಕೈಗಳನ್ನ ದೇವರ ಪೂಜೆಗೆ, ಕಾಲುಗಳನ್ನ ಮುಕುಂದ ಲಿಂಗಾಲಯ ದರ್ಶನೆ ಅಂದ್ರೆ ದೇವಸ್ಥಾನಕ್ಕೆ ಹೋಗೋದಕ್ಕೆ, ಪರಮ ತನ್ನ ಬಾಯಿಯ ಕೈಗಳನ್ನ ದೇವ್ರ ಪೂಜೆಗೆ, ಬಾಯನ್ನ ಹರಿನೈವೇದ್ಯದ ಭಕ್ಷಣೆಗೆ, ಉದರವನ್ನ ನೈವೇದ್ಯದ ಸ್ವೀಕಾರಕ್ಕೆ, ತನ್ನ ಸಕಲ ಇಂದ್ರಿಯಗಳನ್ನು ಕೂಡ ವಿಷ್ಣು ಪ್ರೀತಿಗೆ ಉಪಯೋಗಿಸ್ತಾ ಇದ್ದ ಅಂತ ವರ್ಣನೆ ಮಾಡುತ್ತಾನೆ. ಅದನ್ನೇ ಗೋಪಾಲದಾಸ್ ಹೇಳಬೇಕಾದ್ರೆ, ಅವರೋಗವ ಎನಗೆ ದೇವ ಧನ್ವಂತ್ರಿ ಸಾವಧಾನದಿ ಕೈಯ ಪಿಡಿದು ನೀ ನೋಡಯ್ಯ ಅಂತ ಹೇಳಬೇಕಾದ್ರೆ, ನಾವು ಒಂದೊಂದು ಇಂದ್ರಿಯ ಒಂದೊಂದು ಕಡೆ ಹೋಗ್ತಾ ಇದೆ, ಇದೆಂಥ ದುರಂತ ಅಂತ ಹೇಳುತ್ತಾರೆ. ಎಲ್ಲ ಇಂದ್ರಿಯಗಳು ಒಂದೇನೆ, ಎಲ್ಲ ಭಗವಂತನ ಕಡೆ ಹೋಗಬೇಕು. ತದಲಂ ಬಹುಲೋಕ ವಿಚಿಂತನಯ ಪ್ರವಣಂ ಕುರು ಮಾನಸ ಮೀಶ ಪದೆ. ಐದು ಬಾಣ ಎಲ್ಲಿ ಲಿಂಕ್ ಆಗಬೇಕು? ಮನಸ್ಸಿಗೆ ಅಂಟಾಗಬೇಕು. ಅಂದ್ರೆ ಮನಸ್ಸಿಗೆ ಎಲ್ಲ ಇಂದ್ರಿಯಗಳ ಟಚ್ ಬಂದು ಗುರಿ ಎಲ್ಲಿರಬೇಕು ಅಂತ ಕೇಳಿದರೆ, ಗುರಿ ಎಲ್ಲ ಮತ್ಸ್ಯಯಂತ್ರದ ಕಡೆಗಿರಬೇಕು. ಗುರಿ ಮತ್ಸ್ಯಯಂತ್ರದ ಕಡೆಗಿರಬೇಕು. ಮತ್ಸ್ಯಯಂತ್ರ ಅಂದ್ರೆ ಏನು? ಮತ್ಸ್ಯ ಅಂದ್ರೆ ಭಗವಂತ. ಮತ್ಸ್ಯಕ ರೂಪದ ಯೋಧ ವಿಹಾರಿನ್ ವೇದ ವಿನೇತ್ರ ಚತುರ್ಮುಖ ವಂದ್ಯ. ಆ ಮತ್ಸ್ಯಯಂತ್ರ ಅಂದ್ರೆ ಮತ್ಸ್ಯಾದಿ ರೂಪಕನಾದ ಭಗವಂತ, ಆತನ ಕಡೆ ಹೊಡಿಬೇಕು. ಅರೆ ಒಳ್ಳೆ ಪದಿತ್ಯ ದೇವ್ರು ಹೊಡಿಬೇಕು ಅಂತ ಆಯ್ತಲ್ಲ, ಇದೇ ಇಷ್ಟೆಲ್ಲ ಮಾಡಿ ಪದಿತ್ಯಾಗಿದ್ದೇನೆ, ಈಗ ದೇವ್ರು ಹೊಡಿಬೇಕಲ್ಲ ಅಂತ ಕೇಳಿದ್ರೆ ಉಪನಿಷತ್ ಹೇಳುತ್ತೆ, ಹೌದು ದೇವ್ರನ್ನ ಹೊಡಿಬೇಕು ಅಂತ ಹೇಳುತ್ತೆ ಉಪನಿಷತ್. ದೇವ್ರನ್ನ ಹೊಡಿಬೇಕು ಅಂತ ಉಪನಿಷತ್ನಲ್ಲಿ ಹೇಳುತ್ತಾರೆ, ಪ್ರಣವೋ ಧನುಹು ಶರೋಹ್ಯಾತ್ಮ ಬ್ರಹ್ಮತಲ್ಲಚ್ಛ ಮುಚ್ಚತೆ. ನಮ್ಮ ಮನಸ್ಸೇ ಬಿಲ್ಲುಬಾನಗಳಾದ್ರೆ ಗುರಿ ಯಾವುದು ಅಂದ್ರೆ ಭಗವಂತ, ಅವನು ಹೊಡೆದು ಬಿಡಿ ಅಂತ ಹೇಳುತ್ತಾರೆ. ಕಾವೇರಿ ಆಗ್ಬಿಡ್ತೀವಿ ನೋಡಿಕೊಂಡೆ, ಪಾಪ ಭೃಗುಬಿಡು ಕಾಲೇಲೆ ಒದ್ದು ಬಿಟ್ರೆ ಹೋಗ್ಬಿಟ್ಟು ಹೊಡಿಬೇಕು ಅಂತ ಹೇಳಿದ್ದಾರಲ್ಲ, ಕಾಲೇಲೆ ಒದ್ದು ಬಿಟ್ಟಾಗಾಯ್ತು. ದೇವರನ್ನು ಒದೆಯೋದು ಅಂದ್ರೆ ಹಾಗಲ್ಲ, ದೇವರನ್ನು ಒದೆಯೋದು ಅಂದ್ರೆ ಅರ್ಥ ಮಾಡಿಕೊಳ್ಳೋದು ಅಂತ ಅರ್ಥ. ಮುಂದೆ ಹೇಳ್ತಾರೆ, ಅದೇ ಉಪಟದಲ್ಲಿ ಹೇಳ್ತಾರೆ, ದೇವರನ್ನು ಹೊಡೆಯೋದು ಅಂದ್ರೆ ಆತನ ತಿಳಿಯೋದು ಅಂತ ಅರ್ಥ. ದೇವರನ್ನ ಏನ್ರಿ ಮಾರ್ಕ್ಸ್ ಹೊಡೆದು ಬಿಟ್ಟ ಅಂತಾರೆ, ಹೊಡೆದು ಬಿಟ್ಟ ಗೊತ್ತ ಬಂದ್ಬಿಟ್ಟ ಅಂತ ಅರ್ಥನಾ? ಈ ಸೆಕ್ಯೂರಿಟಿ ಮಾರ್ಕ್ಸ್ ಅಂತ ಅರ್ಥ. ಸೆಕ್ಯೂರ್ಡ್ ಅಂತ. ದೇವರನ್ನ ನಾವು ತಿಳಿಯಬೇಕು ಅಂತ ಅರ್ಥ ಹೊರತು ಬೇರೆ ಅಲ್ಲ. ಬ್ರಹ್ಮತಲ್ಲಕ್ಷ ಮುಚ್ಚತೆ, ಸರಿಯಾಗಿ ನಮಗೆ ಉಪನಿಷತ್ತಿನ ಮಾತಿಗೂ ದ್ರೌಪದಿ ಸ್ವಯಂವರಕ್ಕೂ ಸಂಪೂರ್ಣ ಸಂಬಂಧ ಉಂಟು. ಬ್ರಹ್ಮನೇ ಗುರಿಯಾಗಬೇಕು. ಅದಕ್ಕೆ ನೋಡಿದ್ರ ಬ್ರಹ್ಮ ಡೈರೆಕ್ಟ್ ಕಾಣ್ತಾ ನಮಗೆ ಕಾಣೋದಿಲ್ಲ. ದೇವರು ದೇವರು ಕಣ್ಣಿ ಕಾಣದೇ ಇಲ್ಲ, ಹೀರೋ ಹೊಡೆಯಾಗಿಲ್ಲ ನಾವಾಗ. ಅದಕ್ಕೆ ಎಲ್ಲಿ ನೋಡಬೇಕು ದೇವರ ಪ್ರತಿಬಿಂಬವನ್ನ? ಅದು ಎಲ್ಲಿ ನೋಡಬೇಕು ಅಂದ್ರೆ ಕೊಪ್ಪರಿಗೆಯಲ್ಲಿ ನೀರಿದೆ ಅದರಲ್ಲಿ ನೋಡಬೇಕು ಅಂತ ಹೇಳಿದ್ರ. ಕೊಪ್ಪರಿಗೆಯಲ್ಲಿ ನೀರಿದೆ ಅದರಲ್ಲೇ ನೋಡಬೇಕು. ಕೊಪ್ಪರಿಗೆ ಅಂದ್ರೆ ಏನು? ಅದಿಷ್ಟು ಶಾಸ್ತ್ರ, ಅದರಲ್ಲಿರ್ತಕ್ಕಂಥದ್ರೊಳಗೆ ದೇವರ ಪ್ರತಿಬಿಂಬ ಕಾಣಿಸುತ್ತೆ ಅಂತ ಹೇಳಿದ್ದ. ಜಲ ಅಂದ್ರೆ ಶಾಸ್ತ್ರ ಅಂತಾನೆ ಅರ್ಥ. ಜಲ ಅಂದ್ರೆ ತೀರ್ಥ, ತೀರ್ಥ ಅಂದ್ರೆ ಶಾಸ್ತ್ರ. ದೇವರು ಎಲ್ಲಿ ನೋಡಬೇಕು? ಶಾಸ್ತ್ರ ಯೋನಿತ್ವಾತ್ವ, ದೇವರಿರೋರು ಅಲ್ಲಿ, ನೋಡೋದಿಲ್ಲಿ ನಾವು. ಇವತ್ತು ಬಸ್ಸೆಯಂತ್ರ ಭೇದನೆ ಪುಸ್ತಕ ಓದೋದು ಅಂದ್ರೆ ಹಾಗೇನೆ. ಪುಸ್ತಕ ಓದ್ಬೇಕಾದ್ರೆ ಹೀಗೆ ಓದ್ತೇವೆ, ದೇವರ ಚಿಂತನೆ ಮಾಡ್ತಾ ಇರ್ತೇವೆ. ನೋಡೋದು ಇಲ್ಲಿ, ತಿಳ್ಕೊಳ್ಳೋದು ಅಲ್ಲಿ. ಊರ್ಧ್ವ ಮೂಲ ವಧಶಾಖ ಅಂದ್ರೆ ಪ್ರತಿನಿತ್ಯ ನಾವು ಓದ್ತಕ್ಕಂಥ ಅಭ್ಯಾಸ. ಕೂತ್ಕೊಂಡು ಹೋದವರು, ಮಲ್ಕೊಂಡು ಹೋದವರಿಗೆಲ್ಲ ಅಪ್ಲೈ ಆಗಲ್ಲ ಇದು. ಶಾಸ್ತ್ರ ಮಲ್ಕೊಂಡು ಹೋದಾಗ ಇಲ್ವೇ ಇಲ್ಲ, ಕೂತ್ಕೊಂಡೇ ಓದಬೇಕು. ಪುಸ್ತಕ ಇಲ್ಲೇ ಇರಬೇಕು, ಹೀಗೆ ನೋಡ್ತಾ ಇರ್ತಾನೆ. ಇದು ಮತ್ಸ್ಯಯಂತ್ರ ಇದ್ದಾಗ ಲೆಕ್ಕ, ಕಣ್ಣಿಲ್ಲಿ ನೋಡ್ತಾನೆ, ಮನಸ್ಸು ಚಿಂತನೆ ಮಾಡ್ತಾನೆ, ಪೂರ್ತಿ ಆ ಕಡೆ ಗಮನ ಇರುತ್ತೆ. ದೇವರು ಎಲ್ಲಿದ್ದಾನೆ ಅಂದ್ರೆ ಇಲ್ಲಿದ್ದಾನೆ ಅಂತ ಹೇಳಿದ್ರೆ ಅಲ್ಲಿದ್ದಾನೆ ಅಂತ ಹೇಳುತ್ತೆ. ದೇವರು ಅಲ್ಲಿದ್ದಾನೆ, ಅವನ ವಿಚಾರ ಇಲ್ಲಿದೆ. ಏನ್ ಮಾಡ್ಬೇಕೀಗ? ಇಲ್ಲಿ ನೋಡ್ತಾ 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 ಅಲ್ಲಿ ಹೊಡಿಬೇಕು, ಇಲ್ಲಿ ನೋಡ್ತಾ ನೋಡ್ತಾ ಅಲ್ಲಿ ಹೊಡಿಬೇಕು. ಆಗ ಐದು ಬಾಣನ ಒಟ್ಟಿಗೆ ತಾಕಬೇಕು. ಬರೀ ತಾಕಿ ಉಪಯೋಗ ಇಲ್ಲ, ಅದು ಕತ್ತರಿಸಿ ಇಲ್ಲಿ ಬೀಳಬೇಕು. ಆ ಮೀನು ಇಲ್ಲಿ ಬೀಳಬೇಕಂತೆ. ಅಂದ್ರೆ ದೇವರ ಅಲ್ಲಿ ವಿಚಾರ ಇದ್ದಾನಲ್ಲ, ಆ ದೇವರ ವಿಚಾರ ನಾವು ಪುಸ್ತಕದಲ್ಲಿ ಕಂಡ್ರೆ ಸಾಲದು, ನಮ್ಮ ಮನಸ್ಸಿನಲ್ಲಿ ಬರಬೇಕು ಅಂತ ಹೇಳಿದ್ದ. ಪುಸ್ತಕದಲ್ಲಿದೆ ಅಂದ್ರೆ ದೇವರು ಹೇಳಿದ್ದಾರೆ ಸಾಲಿಗ್ರಾಮದಲ್ಲಿದ್ದಾನೆ ಅಂತ ಹೇಳೋದು. ದೇವರು ಸಾಲಿಗ್ರಾಮದಲ್ಲಿದ್ದಾನೆ ಎಂಬುದು ನಿಜ, ಎಲ್ಲ ಕಡೆ ಇದ್ದಾನೆ ಎಂಬುದು ನಿಜ. ಅಲ್ಲೆಲ್ಲ ದೇವರು ಕಂಡ್ರೆ ಪ್ರಯೋಜನ ಇಲ್ಲ. ಎಲ್ಲಿದ್ದಾನೆ ದೇವರು ಅಂದ್ರೆ ನಮ್ಮ ಹೃದಯದಲ್ಲಿದ್ದಾನೆ. ಈಶ್ವರ ಸರ್ವಭೂತಾನಾಂ ಹೃದ್ದೇಶೇ ಅರ್ಜುನ ತಿಷ್ಠತಿ. ಆಗ ಕಣ್ಣು ಮುಚ್ಚಿಕೊಂಡಾಗ ದೇವರು ಕಾಣಿಸ್ತಾನೆ. ಆಗ ಕಣ್ಣು ಮುಚ್ಚಿಕೊಬೇಕು. ಎಲ್ಲೋ ಇದ್ದಾನೆ ದೇವರಲ್ಲ, ನಮ್ಮ ಹೃದಯದಲ್ಲಿ ದೇವರಿದ್ದಾನೆ. ಅಲ್ಲಿರೋ ದೇವರ ಚಿತ್ರ ನಮ್ಮ ಮನಸ್ಸಿಗೆ ಬಂದ್ರೆ ಆಗ ವಿದ್ಯೆ ಒಲಿಯಿತು ಅಂತ. ದ್ರೌಪದಿ ಮಾಲೆ ಹಾಕಿ ತಕ್ಷಣ ಮಾಲೆ ಹಾಕಿ ಬಿಡ್ತಾಳೆ. ದ್ರೌಪದಿ ತಕ್ಷಣ ಮಾಲೆ ಹಾಕ್ತಾಳೆ, ವಿದ್ಯೆ ಒಲಿಯುತ್ತೆ. ಅಂದ್ರೆ ಅಪರೋಕ್ಷ ಜ್ಞಾನವಾದಾಗ ವಿದ್ಯೆ ಬಂತು ಅಂತ. ಎಷ್ಟು ಪುಸ್ತಕ ಓದಿದ್ರು ವಿದ್ಯೆ ಪೂರ್ತಿ ಬಂದಿಲ್ಲ, ಅಪರೋಕ್ಷ ಜ್ಞಾನವಾದ್ರೆ ವಿದ್ಯೆ ಬಂದಾಗ ಲೆಕ್ಕ. ಇವತ್ತು ನಮ್ಗೆ ಅಪರೋಕ್ಷ ಜ್ಞಾನದ ಕಾನ್ಸೆಪ್ಟೇ ಇಲ್ಲ. ನಾಲ್ಕು ಮಾತು ಪಟ ಪಟ ಮಾತಾಡಿದ ತಕ್ಷಣ ಓ ನಾ ಅಪರೋಕ್ಷ ಜ್ಞಾನ ತಿಳ್ಕೊಂಡ್ಬಿಟ್ಟಿದ್ದಾನಪ್ಪ, ತಪ್ಪದು. ಎಷ್ಟೇ ಬ್ರೈಟ್ ಇರಲಿ ಅವನು, ಪರೀಕ್ಷೆ ರಿಸಲ್ಟ್ ಬಂದಿಲ್ಲ ಅಂದ್ರೆ ನಾವು ಕೋರ್ಸ್ ಮುಗಿದಿಲ್ಲ ಅಂತಾನೆ ಅರ್ಥ. ಪರೀಕ್ಷೆ ಆಗಬೇಕು, ರಿಸಲ್ಟ್ ಬರಬೇಕು, ಡಿಕ್ಲೇರ್ ಆಗಬೇಕು. ಅಲ್ಲಿವರೆಗೂ ಅವನು ಏನು ಒಳ್ಳೆ ಇನ್ನು ಸ್ಟೂಡೆಂಟೇ ಹೊರತು ಅವನು ಕೋರ್ಸ್ ಮುಗಿಸಿದವನಲ್ಲ. ದೇವರು ಕಣ್ಣಾರೆ ಕಂಡಿಲ್ಲ ಅಂದ್ರೆ ಅಪರೋಕ್ಷ ಜ್ಞಾನಿಗಳಲ್ಲ ನಾವು. ಇನ್ನು ಬರೀ ಓದಿದವರೇ ಹೊರತು ದೇವರನ್ನ ಕಂಡವರಲ್ಲ. ರಾಯರಂಥವ್ರು ಓದ್ದವರು ಅಂತ ಕರೆದಿಲ್ಲ. ಅಪರೋಕ್ಷೀಕೃತ ಶ್ರೀಶಃ ಸಮುಪೇಕ್ಷಿತ ಭಾವಜಃ. ದೇವರನ್ನ ಕಣ್ಣಾರೆ ಕಂಡವರು ಅಂತ ಸ್ತೋತ್ರ ಮಾಡ್ತಾರೆ. ದೇವರನ್ನ ಕಣ್ಣಾರೆ ಕಂಡಾಗ ನಮ್ಮ ವಿದ್ಯೆ ಸಾರ್ಥಕರೇ ಹೊರತು ಅದಕ್ಕಿಂತ ಮುಂಚೆ ನಮ್ಮ ವಿದ್ಯೆಗೆ ಇನ್ನೂ ಕೂಡ ಪೂರ್ಣತೆ ಬಂದಿಲ್ಲ ಅಂತ. ಅಪೂರ್ಣತೆ ಬರಬೇಕಾದ್ರೆ ದ್ರೌಪದಿ ಮಾಲೆ ಹಾಕಬೇಕು. ಅಷ್ಟು ಮಾಲೆ ಹಾಕಿದ್ರೆ ಶಿಶುಪಾಲನಿಗಾಗಲಿಲ್ಲ. ಯಾಕೆ ಗೊತ್ತೇನು? ಅವನೇನ್ ತಿಳ್ಕೊಂಡ? ಹೋದ, ಎಲ್ಲ ಎಡಗೈಲಿ ಕೈ ಹಾಕಿದವರೇನೆ. ಯಾರು ಗ್ರಂಥಕ್ಕೆ ಅವಮಾನ ಮಾಡ್ತಾರೋ ಅವರು ಎಂದೂ ವಿದ್ಯೆ ಒಲಿಯೋದಿಲ್ಲ. ಇವತ್ತು ನಮ್ಮ ಜನ ಅಭ್ಯಾಸ ಮಾಡ್ಕೋಬೇಕು. ಮನೆಯಲ್ಲಿ ಗ್ರಂಥಗಳನ್ನ ದಾಟ್ಕೋತ ಓಡಾಡ್ತಾರೆ, ತುಳ್ಕೋತ ಓಡಾಡ್ತಾರೆ. ಕೆಲವು ಮಠಗಳಲ್ಲಿ ನೋಡಿದ್ದೇನೆ, ಹಸ್ತಪ್ರತಿಗಳು, ಸಾವಿರ ಹಸ್ತಪ್ರತಿ ಇದೆ, ವಿದ್ಯಾರ್ಥಿಗಳೆಲ್ಲ ಇದ್ದಾರೆ. ಯಾವ್ದೋ ಪುಸ್ತಕ ಬೇಕು ಅಂತ ಕೇಳಿದರೆ ಆ ಪುಸ್ತಕ ನಡ್ಕೊಂಡು ಓಡಾಡ್ತಾರೆ ಲೆಕ್ಕ ಹಾಕಿ. ಯಾವ ಸ್ಥಿತಿಯಲ್ಲಿ ಇರಬಹುದು? ಇದಕ್ಕಿಂತ ಒಂದು ಪಾಪ ಮಾಡೋ ಸಾಧ್ಯತೆ ಉಂಟ? ಇದೆಲ್ಲಿ ಯಾವುದೋ ಕಾಲೇಜಲ್ಲ, ಯಾರದೋ ಮನೆಯಲ್ಲ, ಮಠದಲ್ಲಿ ಕಣ್ಣಾರೆ ಕಂಡ ದೃಶ್ಯ ಇದೆ. ಅಂದ ಮೇಲೆ ಎಷ್ಟು ಅವಮಾನವಾಗುತ್ತೆ. ಎಷ್ಟೋ ಒಂದು ಮನೆಯಲ್ಲಿ ವಿಷ್ಣು ಸಾಕರ ಎಲ್ಲ ಬಿದ್ದಿರುತ್ತೆ, ಒಂದ್ ಕಡೆಗೆ ರಾಯರ ಫೋಟೋ ಒಂದ್ ಕಡೆ ಬಿದ್ದಿರುತ್ತೆ, ಓಡಾಡ್ತಾರೆ, ತುಳ್ಕೊಂಡು ಓಡಾಡ್ತಿರ್ತಾರೆ. ಎಷ್ಟು ಅನ್ಯಾಯ! ಹಾಗೆಲ್ಲ ಮಾಡಕ್ಕೆ ಬರೋದಿಲ್ಲ. ಅತ್ಯಂತ ಗೌರವದಿಂದ ಕಾಣಬೇಕೇ ಹೊರತು ಶಾಸ್ತ್ರ ಗ್ರಂಥಗಳನ್ನ, ದೇವತೆಗಳ ಚಿತ್ರಗಳನ್ನ ಅತ್ಯಂತ ಗೌರವದಿಂದ ಕಂಡ್ರೆ ಮಾತ್ರ ಒಲಿಯೋದು. ಶಿಶುಪಾಲ ಆ ರೀತಿ ಮಾಡಕ್ಕೆ ಹೋಗಲಿಲ್ಲ. ಅವನಿಗೆ ಧನಸ್ಸನ್ನು ಕಟ್ಟಲಿಕ್ಕಾಗಲಿಲ್ಲ, ಮನಸ್ಸಿನ ಹತೋಟಿನೇ ಸಾಧ್ಯವಾಗಲಿಲ್ಲ. ಅದು ಫಸ್ಟ್ ಸ್ಟೆಪ್, ಅದು ಇಲ್ಲ ಹೋದ್ರೆ ಸಾಧ್ಯವೇ ಇಲ್ಲ. ಜರಾಸ ಆಮೇಲೆ ಶಲ್ಯರಾಜ ಹೋದ, ಅವನಿಗೆ ಅದನ್ನು ಶಕ್ತಿ ತೋರಿಸೋದು ಬೇಕಿತ್ತೆ ಹೊರತು ಅವನಿಗೆ ಭಕ್ತಿ ಇರಲಿಲ್ಲ. ಭಕ್ತಿ ಬೇರೆ, ಶಕ್ತಿ ಬೇರೆ. ನಾನು ಭಾರಿ ಪಂಡಿತ ಅಂತ ತೋರಿಸ್ಕೊಂಡ್ರೆ ಜ್ಞಾನ ಅಲ್ಲ, ತಿಳಿಯೋದು ಜ್ಞಾನ ಹೊರತು ಹೇಳೋದು ಜ್ಞಾನ ಅಲ್ಲ. ತಿಳುವಳಿಕೆ ಮನಸ್ಸು, ಊಟ ನೀವು ಎಷ್ಟು ವರ್ಣನೆ ಮಾಡಿದ್ರು ಕೂಡ ತಿಂದೇ ಇಲ್ಲ ಅವನು. ಬಡಿಸಿಯಾಗಿದೆ ಅಷ್ಟೇನೆ, ಬಡಿಸಿಯಾಗಿದೆ. ಊಟ ಮಾಡಿದ್ರೆ ಎದ್ಬಿಡಿ ಎದ್ಬಿಡಿ ಅಂದ್ರೆ ಕತೆ ಹೋಯ್ತಾ ಒಂದಾಗ್ಲೆ. ಊಟಕ್ಕೆ ಎಷ್ಟು ಬಡಿಸಿದ್ರು ಕೂಡ ವ್ಯಾಲ್ಯೂ ಬರೋದು ಯಾವಾಗ? ತಿಂದ್ರೆ ಮಾತ್ರ. ಇಲ್ಲಿ ಹೋದ್ರೆ ಅದಕ್ಕೆ ಬೆಲೆ ಇಲ್ಲ. ಅದಕ್ಕೆ ಎಷ್ಟೇ ಕೇಳಿದ್ರು ಕೂಡ ಅನುಷ್ಠಾನ ಮಾಡಿದ್ರೆ ಬೆಲೆನೆ ಹೊರತು ಇಲ್ಲಿ ಹೋದ್ರೆ ಬೆಲೆ ಇಲ್ಲ. ಅಲ್ಲಿ ಶಿಶುಪಾಲ ಸೋತ, ಶಲ್ಯರಾಜನೂ ಸೋತ, ಜರಾಸಂದನಂತೂ ನನ್ನ ಬಿಟ್ಟರೆ ದೇವರಿಲ್ಲಿದ್ದಾನೆ ಅನ್ನೋ ಮಹಾಪಾಪಿಸ್ತಾ ಅವನು. ಅದು ಅವನ ಕೈಲೂ ಆಗಲಿಲ್ಲ. ಕರ್ಣನಿಗೆಲ್ಲ ಇದೆ ಪಾಪ ಅರ್ಹತೆ, ಅವನ ಗುರಿನೇ ಸರಿಯಿಲ್ಲ. ದುಡ್ಡುಗೋಸ್ಕರ ಮಾಡಿದಾಗಾಯ್ತು ಇಷ್ಟೆಲ್ಲ ಮಾಡಿ, ಜಾತಕ್ಕೋಸ್ಕರ ಅಂದ್ರೆ ಪ್ರೈಸ್ ಇಷ್ಟು ಬೆಲೆ ಇದೆ, ತಗೊಂಡ್ಬಿಟ್ಟು ಮುಗಿದೋದ್ಕೆ. ಏನಪ್ಪ ಬಂತು? ದುಡ್ಡು ಬಂತು. ಇದಲ್ಲ ವಿದ್ಯೆ ಬರಬೇಕಾದ್ರೆ ದುಡ್ಡು ಬರೋದಲ್ಲ. ಕರ್ಣನೂ ಸೋತ. ಆಮೇಲೆ ಅರ್ಜುನ